ಶಾಂತಿಯ ಸಾರುವ ಕಾಂತಿಯ ಕಿಡಿಗಳು. ಪ್ರತಿಯೊಂದು ಕಾಲಕ್ಕೂ ನಿರ್ದಿಷ್ಟ ಋತುಗಳು ಇದ್ದ ದಿನಗಳ ಮಾತಿದು. ಅಂದರೆ ಈಗಿನಂತೆ ಯಾವಾಗ ಬೇಕಾದರೂ ಮಳೆಗಾಲ ಸೃಷ್ಟಿಯಾಗದೆ ಮಳೆ, ಬಿಸಿಲು, ಚಳಿಗಳೆಲ್ಲ ತಮ್ಮ ತಮ್ಮ ಅವಧಿಯಲ್ಲಿ ಪ್ರವೃತ್ತವಾಗುತ್ತಿದ್ದ ದಿನಗಳ ಕಥೆ ಇದು. ಬೇಸಿಗೆಯ ರಾತ್ರಿಗಳಲ್ಲಿ ಅಂಗಳದ ಅಟ್ಟದಲ್ಲಿ ಅಂಗಾತ ಬಿದ್ದುಕೊಳ್ಳುವುದು ಅತ್ಯಂತ ಪ್ರಿಯವಾಗಿತ್ತು. ಚುಕ್ಕಿ ಎಣಿಸುವುದಕ್ಕಲ್ಲ, ರೆಕ್ಕೆ ತಳೆದ ಚುಕ್ಕಿಗಳಂತಿದ್ದ ಹಾರುವ ಮಿಂಚು ಹುಳುಗಳನ್ನು ನೋಡಲು. ಎಂಥ ರಮಣೀಯ ದೃಶ್ಯವದು! ಬೇಸಿಗೆಯ ಆರಂಭದ ದಿನಗಳಲ್ಲಿ ಈ ಹುಳುಗಳು ಸಿಕ್ಕಾಪಟ್ಟೆಯನ್ನು ಕಾಣುತ್ತಿರಲಿಲ್ಲ. ನಡು ಬೇಸಿಗೆಯ ಹೊತ್ತಿಗೆ ಅನಂತ ಆಗಸದ ತುಂಬ ಹರಡಿಕೊಂಡಿದ್ದ ಚುಕ್ಕಿಗಳಿಗೆ ಪ್ರತಿಯಾಗಿ ಎಲ್ಲ ಮರಗಳ ಎಲೆ ಎಲೆಗಳು ಹಣತೆಗಳಾಗಿ ಬದಲಾಗುತ್ತಿದ್ದವು. ಎಣ್ಣೆ ಬತ್ತಿ ಯಾವುದೂ ಬೇಡದ ಹಣತೆಗಳು. ಎಂಥ ಗಾಳಿಗೂ ನಂದದ ಸೊಡರುಗಳು! ನಮ್ಮ ಪಕ್ಕದ ಗುಡ್ಡದಲ್ಲಿ ತಲೆ ಎತ್ತಿ ನಿಂತಿದ್ದ ಮರಗಳಿಗೆಲ್ಲ ಪಿಳಿಗುಡುವ ಬೆಳಕಿನ ಸರಮಾಲೆಯನ್ನು ಸುತ್ತಿದಂತೆ ಇಹ ಪರವನ್ನು ಬೆಸೆಯುವ ಮಾಯಾಲೋಕವೇ ಸೃಷ್ಟಿಯಾಗುತ್ತಿತ್ತು. ಬೇಸಿಗೆ ಮುಗಿಯುತ್ತಾ ಬಂದಂತೆ ಮರದ ಮೇಲಿನ ಈ ಸೊಡರುಗಳೆಲ್ಲ ಕೆಳಗಿಳಿಯುತ್ತಿದ್ದವು. ಮೇ ತಿಂಗಳ ತುದಿಯ ದಿನಗಳಲ್ಲಿ ಮಿಂಚು ಹುಳುಗಳನ್ನು ನೋಡಲು ಅಟ್ಟ ಹತ್ತುವುದೇ ಬೇಡ. ಅವೆಲ್ಲ ಅಂಗಳದ ಅತಿಥಿಗಳು. ಅವುಗಳನ್ನು ಹಿಡಿಯುವುದಕ್ಕಾಗಿ ಕುಣಿದು ಕುಪ್ಪಳಿಸಿ ಎಬ್ಬಿಸುತ್ತಿದ್ದ ಗದ್ದಲ ಇನ್ನೂ ಕಿವಿಯಲ್ಲಿ ಮೊರೆದರೆ ಅಚ್ಚರಿಯಿಲ್ಲ. ಋತುಮಾನದ ಕುರಿತಾಗಿ ನಿಖರ ಸೂಚನೆ ನೀಡುತ್ತಿದ್ದ ಈ ಕಿಡಿಯ ಕುಡಿಗಳು ಅಂಗಳಕ್ಕಿಳಿದು ಮನೆಯೊಳಗೂ ಬಂದವೋ? ಮತ್ತೆ ಮಳೆ ಬಾರದಿದ್ದರೆ ಕೇಳಿ. ಯಾವುದಾದರೂ ಹಳ್ಳಿಯಂಥ ಜಾಗಗಳಲ್ಲಿ, ಜನ ಜಾತ್ರೆ ಗದ್ದಲಗಳೆಲ್ಲ ಕಡಿಮೆ ಇರುವಂಥ ಸ್ಥಳಗಳಲ್ಲಿ ಪ್ರಕೃತಿಯ ಇಂಥ ರಮ್ಯತೆಗಳೆಲ್ಲ ನೋಡಲು ಸಿಗಬಹುದು. ಅಲ್ಲಿನ ಜನಗಳಿಗೆ ನೋಡುವ ಸಂಭ್ರಮಿಸುವ ವ್ಯವಧಾನವೂ ಇರಬಹುದು. ನಮ್ಮ ಪೇಟೆ ಪಟ್ಟಣಗಳ ಕಂದಮ್ಮಗಳಿಗೆ ಅಲ್ಲೊಂದಿಲ್ಲೊಂದು ಮಿಂಚು ಹುಳು ಸಿಕ್ಕರೆ ಧನ್ಯರು. ಅದನ್ನು ಮುಟ್ಟುವುದು ಹಿಡಿಯುವುದು ಸ್ವಲ್ಪ ದೂರದ ಮಾತು. ಪ್ರಕೃತಿಯೊಂದಿಗೆ ಮಾನವ ಎಷ್ಟು ನಿಕಟವಾಗಿ ಅನುಸಂಧಾನ ನಡೆಸಬಹುದು! ಹತ್ತಿರವಾದಷ್ಟು ಹೇಗೆ ನಿಸರ್ಗ ತನ್ನ ರಹಸ್ಯಗಳ ಒಂದೊಂದೇ ಕಿಡಿಯನ್ನು ನಮ್ಮತ್ತ ಎಸೆಯುತ್ತಾ ಸೆಳೆಯುತ್ತದೆ. ಈ ರಹಸ್ಯಗಳ ಕಟ್ಟುವಡೆಯುವ ಹೆಬ್ಬಯಕೆಯೇ ಹೇಗೆ ಅನಾದಿ ಕಾಲದಿಂದಲೂ ಮಾನವನನ್ನು ಅನೂಹ್ಯ ಯಾನ ಪಯಣಗಳನ್ನು ಕೈಗೊಳ್ಳಲು ಪ್ರೇರೇಪಿಸಿದೆ! ತನಗೆ ನಿಕಟವಾದವರನ್ನು ನಿಸರ್ಗ ಹೇಗೆ ಧ್ಯಾನಸ್ಥ ಸ್ಥಿತಿಯತ್ತ ತಳ್ಳುತ್ತದೆ? ಇಂಥ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ನಮಗಾಗಿ ಇನ್ನೊಬ್ಬರು ಕೊಡಲಾಗುವುದಿಲ್ಲ. ನಾವು ಸತ್ತೇ ಸ್ವರ್ಗ ನೋಡಬೇಕು ಎನ್ನುವಂತಹ ಸನ್ನಿವೇಶವಿದು. ಬೇಸಿಗೆಯ ರಾತ್ರಿಗಳಲ್ಲಿ ಮಿಂಚು ಹುಳುಗಳನ್ನು ನೋಡಲೆಂದೇ ಕಾಡಿನಲ್ಲಿ ಬೀಡು ಬಿಡುವವರೂ ಇದ್ದಾರೆ. ಎಲ್ಲ ಕಾಡುಗಳಲ್ಲೂ ಇಂಥ ದೃಶ್ಯಗಳು ಸೃಷ್ಟಿಯಾಗುತ್ತವೆಯೋ? ಹಾಗೆ ಹೊಂಬೆಳಕಿನ ಮಾಯಾಲೋಕ ಬಿಚ್ಚಿಕೊಳ್ಳುವುದಕ್ಕೂ ಒಂದು ಪರ್ವ ದಿನ ಎಂಬುದು ಇದೆಯೋ? ಇಂಥ ಹಲವು ಪ್ರಶ್ನೆಗಳಿಗೆ ವನ್ಯಜೀವಿ ತಜ್ಞರು ಅಥವಾ ಕಾಡಿನ ನಿಕಟ ಸಂಗತ್ಯ ಇರುವವರು ಮಾತ್ರವೇ ಉತ್ತರ ಕೊಡಬಲ್ಲರು. ಸಹಸ್ರಾರು ಸಂಖ್ಯೆಯ ಬೆಳಕಿನ ಹುಳುಗಳು ಕೆಲವೊಮ್ಮೆ ಕರ್ಗತ್ತಲೆ ಕಾನನಗಳಲ್ಲಿ ದಾರಿದೀಪ ಆಗುವುದೂ ಇದೆ. ಕಳೆದ ಮೇ ತಿಂಗಳಿನಲ್ಲಿ ತಮಿಳುನಾಡಿನ ಅಣ್ಣಾಮಲೆ ರಕ್ಷಿತಾರಣ್ಯದಲ್ಲಿ ತೆಗೆದಿದ್ದು ಎನ್ನಲಾದ ಹೊಂಬೆಳಕಿನ ನರ್ತನದ ಚಿತ್ರಗಳು ಇಂಟರ್ನೆಟ್ನಲ್ಲಿ ಸುದ್ದಿ ಮಾಡಿದ್ದವು. ಹಾಗೆ ವಿಶ್ವದ ಹಲವೆಡೆಗಳಲ್ಲಿ ಮಿಂಚು ಹುಳುಗಳ ಗುಹೆಗಳಿವೆ. ನ್ಯೂಜಿಲೆಂಡ್ನ ವೈಟೋಮೋ ಗುಹೆಗಳೊಳಗೆ ಮಿಂಚು ಹುಳುಗಳು ಸೃಷ್ಟಿಸುವ ಬೆಳಕಿನ ಝಗಮಗ ಈ ಲೋಕದ್ದಲ್ಲ. ಗುಹೆಯ ಛಾವಣಿಗೆ ಕೋಟ್ಯಾರು ಕೋಟಿ ಸಂಖ್ಯೆಯಲ್ಲಿ ಅಂಟಿಕೊಂಡು ಗಾಢ ಕತ್ತಲೆಯಲ್ಲಿ ಹಸಿರು, ನೀಲಿ, ಹಳದಿ ಬೆಳಕು ಸೂಸುವ ಇವುಗಳ ವೀಕ್ಷಣೆಗಾಗಿಯೇ ಗ್ಲೋವಮ್ ಟೂರಿಸಂ ಇದ್ದರೂ ಅಚ್ಚರಿಯಿಲ್ಲ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗಳಲ್ಲಿ ಇಂಥ ಹಲವಾರು ಗುಹೆಗಳಿವೆ. ಅಮೆರಿಕದ ಅಲಬಾಮದಲ್ಲೂ ಇಂಥದ್ದು ಗುಹೆ ಇದೆ. ಜಗತ್ತಿನ ಬೇರೆಡೆಯೂ ಈ ರೀತಿಯ ಗುಹೆಗಳಿರಬಹುದು. ಈ ಜಾಗಗಳಲ್ಲಿ ಮಿಂಚು ಹುಳುಗಳು ಸೃಷ್ಟಿಸುವ ಬೆರಗನ್ನು ಕಣ್ತುಂಬಿಕೊಳ್ಳಲೆಂದೇ ಪ್ರವಾಸಿಗರು ಬರುತ್ತಾರೆ. ತಮ್ಮ ಸಂಭಾವ್ಯ ಸಂಗಾತಿಯನ್ನು ಸೆಳೆಯುವುದಕ್ಕೆ, ಬೇಟೆಯನ್ನು ಹುಡುಕುವುದಕ್ಕಾಗಿ ಅಥವಾ ಒಂದಿಲ್ಲೊಂದು ಬಗೆಯ ಸಂವಹನಕ್ಕಾಗಿ ಹೀಗೆ ಲಾಟೀನು ಹಚ್ಚಿಕೊಳ್ಳುತ್ತವೆ ಈ ಹುಳುಗಳು. ಆದರೆ ಬಹಳ ಕಾಲದವರೆಗೆ ಈ ಪುಟ್ಟ ಹುಳುಗಳು ಸೂಸುವ ಜೈವಿಕ ಬೆಳಕು ಜೀವವಿಜ್ಞಾನಿಗಳ ಪಾಲಿಗೆ ಬೆರಗಾಗಿಯೇ ಇತ್ತು. ಶಾಖವೇ ಇಲ್ಲದಂತೆ ಬೆಳಕು ಉತ್ಪತ್ತಿಯಾಗುವುದು ಹೇಗೆ? ಹಾಗೇನಾದರೂ ಬೆಳಕಿನೊಂದಿಗೆ ಶಾಖವೂ ಹುಟ್ಟಿದ್ದರೆ ಮೊದಲು ಈ ಹುಳುಗಳೇ ಕರಕಲಾಗುತ್ತಿದ್ದವೇನು? ಲ್ಯೂಸಿಫರಿನ್ ಎಂಬ ರಾಸಾಯನಿಕದ ನೆರವಿನಿಂದ ಈ ಜೈವಿಕ ಬೆಳಕನ್ನು ಈ ಹುಳುಗಳು ಉತ್ಪತ್ತಿ ಮಾಡುತ್ತವೆ. ಈ ಬೆಳಕು ಸೂಸುವ ಲಾಟೀನು ಹುಳದ ಕಿಪ್ಪೊಟ್ಟೆಯ ಭಾಗದಲ್ಲಿದ್ದು ದೇಹಕ್ಕೆ ಒದಗಿ ಬರುವ ಆಮ್ಲಜನಕವೇ ಈ ಬೆಳಕಿಗೆ ತಿದಿ ಒತ್ತುತ್ತದೆ. ಶಾಖವನ್ನು ನಿಯಂತ್ರಿಸಿಯೇ ಬೆಳಕು ಬೀರಲು ಸಾಧ್ಯವಾಗುತ್ತದೆ. ಸಾಮಾನ್ಯರಿಂದ ಹಿಡಿದು ವಿಜ್ಞಾನಿಗಳವರೆಗೆ ಎಲ್ಲರನ್ನೂ ವಿಸ್ಮಯಕ್ಕೆ ದೂಡುವ ಈ ಮಿಣುಕು ಹುಳುಗಳು ನಮ್ಮ ಕವಿಗಳನ್ನು ಬಿಡುವುದಾದರೂ ಹೇಗೆ? ಕತ್ತಲೆ ಕವಿದಿಹ ಬಯಲಲ್ಲಿ ಚುಕ್ಕಿಯು ಮಿನುಗುವ ತೆರದಲ್ಲಿ ಇರುಳಿನ ಬೆಳಕಿನ ಮಣಿಯಾಗಿ ಹೊಳೆಯುವುದೇನದು ಚೆಲುವಾಗಿ ಎಂದು ಚನ್ನವೀರ ಕಣವಿಯವರು ಕೇಳುತ್ತಾರೆ. ಇನ್ನು ಕುವೆಂಪು ಅವರಿಗಂತೂ ಅವರ ಮಿಣುಕು ಹುಳುಗಳು ಎಂಬ ಕವಿತೆಯಲ್ಲಿ ಇವು ಮಿಂಚಿನ ಹನಿಗಳ ಮಳೆಯಂತೆ ತೋರುತ್ತವೆ. ಹೊನ್ನೆಯ ಹುಳುಗಳು ಕಾಂತಿಯ ಕಿಡಿಗಳು ಹೊಳೆದು ಅಳಿದು ಅಳಿದು ಹೊಳೆದು ಚಿಮ್ಮುತ ಎಲೆಯಿಂದೆಲೆಯೆಡೆಗೆ ಚುಮುಕಿಸಿ ಮೋಹವ ನಡಿ ಕಡಿಗೆ ಕುಣಿಯುತ್ತ ಮಿಣುಕುತ ಮನಸ್ಸನ್ನು ಸೆಳೆದು ಮೆರೆದವು ಬೆಳಕಿನ ಮಣಿಗಳು ಹೊಳೆದು ಎಂದೆಲ್ಲ ವರ್ಣಿಸುವ ಕವಿಗೆ ಈ ಹೊನ್ನೆಯ ಹುಳುಗಳ ಸಂತೆ ಗಡೀಪಾರಾಗಿ ಬಂದ ಉಡುಗಣದಂತೆ ಕಾಣುತ್ತವೆ. ಯಲ ಕವಿ ಮನಸ್ಸೆ. ಇದೀಗ ಸಹಜವಾಗಿ ಮೂಡಬಹುದಾದ ಮುಂದಿನ ಪ್ರಶ್ನೆ, ಈ ಬೆಳಕಿನ ಹುಳುಗಳು ಇಂದೇಕೆ ನೆನಪಾದವು? ಕೆಲವು ತತ್ವಗಳು ಇರುವುದೇ ಹಾಗೆ, ಕಾಲ ದೇಶ ಸ್ಥಿತಿ ಎಲ್ಲವನ್ನು ಮೀರಿದ ಹಾಗೆ. ಎಂಥ ಮಸಿ ಹಿಡಿದ ಕತ್ತಲನ್ನೂ ಛೇದಿಸುವುದಕ್ಕೆ ಘನ ಅಸ್ತಿತ್ವವೇನೂ ಬೇಕಿಲ್ಲ, ಸಣ್ಣ ಕಿಡಿಯೊಂದು ಸಾಕು ಎಂಬ ತತ್ವ ಸಾರ್ವಕಾಲಿಕವಲ್ಲವೇ? ಹೀಗೆ ಬೆಳಕು ಬೀರಿದರೆ ಮಾತ್ರ ಅದು ಮಿಣುಕು ಹುಳು, ಅಲ್ಲದಿದ್ದರೆ ಹುಳು ಅಷ್ಟೇ. ಬೆಳಕಿನ ಹಬ್ಬದ ಈ ಸಂದರ್ಭದಲ್ಲಿ ತಮಸೋಮ ಜ್ಯೋತಿರ್ಗಮಯ ಎಂಬ ತತ್ವಕ್ಕೆ ಮಿಣುಕು ಹುಳುಗಳ ಬದುಕಿಗಿಂತ ಉತ್ತಮ ನಿದರ್ಶನ ಬೇಕೆ? ಶಾಖವಿಲ್ಲದೆ, ಘರ್ಷಣೆ ಇಲ್ಲದೆ, ಯಾರನ್ನೂ ಏನನ್ನೂ ಸುಡದೆ, ನೋಡುವ ಕಣ್ಣುಗಳಿಗೆ ಬೆರಗುಣಿಸುತ್ತ, ಕಗ್ಗತ್ತಲೆಯಲ್ಲಿ ದಾರಿದೀಪವಾಗುತ್ತ, ಬೆಳಕಿನ ಅಸ್ತಿತ್ವವನ್ನು ಪ್ರಶ್ನಿಸುವ ಕತ್ತಲೆಗೆ ಉತ್ತರವೇನು ಎಂಬಂತೆ ಆರುತ್ತಾ ಬೆಳಗುತ್ತಾ, ಎಲ್ಲರೊಳಗೊಂದಾಗಿಯೂ ಹೊಳೆಯುತ್ತಾ ಬದುಕುವ ಈ ಜೀವಿಗಳು ಹೇಳುವ ಜೀವನ ಪಾಠ ಸಣ್ಣದಲ್ಲವಲ್ಲ. ಕತ್ತಲೆಯಿಂದ ಬೆಳಕಿನೆಡೆಗಿನ ನಮ್ಮ ದಾರಿಗೆ ಈ ತತ್ವಗಳೇ ದೀಪವಾಗಲಿ. ಎಲ್ಲರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು.